ಯಾಕೆ ಬಂದ್ರ ಶಿಷ್ಯನ ಹೆಲ್ಪ್ ಮಾಡೋಕ್ಕೋಸ್ಕರ, ಅದಕ್ಕೆ ಅಕ್ಷಿಷ್ಯ ಹೆಲ್ಪ್ ಮಾಡೋಕ್ಕೋಸ್ಕರ ಗುರುಗಳು ಬಂದು ಮಾಡಬಂಗೆ ಆಗ್ತದೆ ಅಂತ ಅರ್ಥ. ಅವ್ರೇನು ಮಾಡ್ಬೇಕಾಗಿತ್ತು, ಬರದಲ್ಲಿ ಹೋಗು ಅಂತ ಹೇಳಬೇಕಾಗಿತ್ತು. ಬಂದಿದ್ದಕ್ಕೆ ಹೀಗೆ ಅವ್ರಿಗೋಸ್ಕರ ಆದೇಶ ಏನಾಯ್ತು, ಓಂ ನಾರಾಯಣಂ ನಿಖಿಲ ಗುಣೋ ನಿಖಿಲ ನಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾವಿತದ್ವಿಜಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು ಮಹೇಶ ಋತಂ ಚರಣ್ಯಂ ಚಂದಾರಣ್ಯಂ ರಕ್ಷಾಮಿ ಋಗರ್ಥಮತಿ ತುಷ್ಟಿಕರಂ ತದಸ್ಯಾ. ಯಾವ್ದು ಎಷ್ಟನೇದೀಗ, 185. ನರಾಶಂಸಂ ಸುದೃಷ್ಟಂ ಅಪಶ್ಯಂ ಸಪ್ರಥಸ್ತಮಂ ದಿವೋನ ಸದ್ಮಮಖಸಂ. ನರಾಶಂಸಂ ಸುದೃಷ್ಟಂ ಅಪಶ್ಯಂ ಸಪ್ರಥಸ್ತಮಂ ದಿವಃ ನ ಸದ್ಮಮಖಸಂ. ನರೈ ಸ್ತುತ್ಯೋ ನರಾಶಂಸೋ. ನರಾಶಂಸ ಅಂದ್ರೆ ಯಾರು ಅಂದ್ರೆ ವಿಷ್ಣು. ನರೈ ಸ್ತುತ್ಯ ನರಾಶಂಸ, ಶಂಸನ ಅಂದ್ರೆ ಸ್ತುತಿ. ನರೈ ನರಗಳಿಂದ ಶಂಸನ ಮಾಡಲ್ಪಡುವವನು, ಅದಕ್ಕೆ ದೇವರಿ ನರಾಶಂಸ ಅಂತ ಹೆಸರು. ಹರಿಹಿ ಧೃಷ್ಟತಮಶ್ಚ ಸಹ ಧೃಷ್ಟತಮ. ಧೃಷ್ಟತಮ ಅಂದ್ರೆ ಏನು, ಎದುರಿಸಲಿಕ್ಕೆ ಸಾಧ್ಯವಿಲ್ಲದವನು. ದೃಷ್ಟದ್ಯುಮ್ನ ಹೇಗೋ ಧೃಷ್ಟತಮ ಹಾಗೆ. ಗುಣಾನಾಂ ಪ್ರತಿಮಾಧಿಕ್ಯಾತ್ ಸು ಸಪ್ರಥ ಸಪ್ರಥಸ್ತಮ ಈರಿತ. ಪ್ರಥ ಅಂತ ಹೇಳಿದ್ರೆ ಪ್ರಸಿದ್ಧ. ಸಪ್ರಥಸ್ತಮ ಅಂದ್ರೆ ಏನು, ಅತ್ಯಂತ ಪ್ರಸಿದ್ಧ. ಯಾತಕ್ಕೆ ಗುಣಾನಾಂ ಪ್ರತಿಮಾಧಿಕ್ಯಾತ್, ದೇವರ ಗುಣಗಳಷ್ಟು ಯಾರುಗಳು ಪ್ರಸಿದ್ಧವಲ್ಲ, ಅದರಿಂದಾಗಿನೇ ದೇವರಿಗೆ ಸಪ್ರಥಸ್ತಮ ಅಂತ ಕರೀತಾರೆ. ಯಶ್ಚ ಸ್ವರ್ಗಾದಪಿ ಗುಹಂ ಗೃಹಂ ಮಖ ಪ್ರಿಯ ವಿವೇಯತೆ ದಿವೋನ ಸದ್ಮ ಮಖಸಂ. ಯಶ್ಚ ಸ್ವರ್ಗಾದಪಿ ಗೃಹಂ ಮಖ ಪ್ರಿಯ ವಿವೇಯತೆ. ಸ್ವರ್ಗಕ್ಕಿಂತ ಬಹಳ ಶ್ರೇಷ್ಠವಾದಂಥ ನೆಲೆ ವೈಕುಂಠ. ಅವರು ಬಂದೇ ನರರಿಂದ ಸುತ್ತೇನಾದ ನರಾಶಂಸ, ಅತ್ಯಂತ ದುಷ್ಟತಮಶ್ಚ, ಎದುರಿಸಲಿಕ್ಕಾಗದ ಅಸಾಧ್ಯನಾದ್ದರಿಂದ ದುಷ್ಟತಮ. ಮತ್ತು ಗುಣಗಳು ಅತ್ಯಂತ ಪ್ರಸಿದ್ಧವಾದ್ರಿಂದಾಗಿನೇ ಸಪ್ರಥಸ್ತಮ. ದಿವೋನ ಸದ್ಮ ಮಖಸಂ, ಈ ಇಂದ್ರದೇವರ ಸ್ವರ್ಗಾದಿ ಲೋಕಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಪ್ರಿಯಲೋಕ ಆತನದ್ದು ಯಾವುದು, ವೈಕುಂಠ ಲೋಕ. ಅಂತ ವಿಷ್ಣುವನ್ನ ಯಜ್ಞದಲ್ಲಿ ಆವಾಹನ ಮಾಡ್ತೇನೆ ಅಂತೇಳಿ ಸ್ತೋತ್ರ ಮಾಡ್ತಾ ವಿಷ್ಣುವಿನ ಹಿರಿಮೆಗಳಿವೆಲ್ಲ ಕೂಡ. ನರಾಶಂಸ, ದುಷ್ಟತಮ, ಸಪ್ರಥಸ್ತಮ ಮತ್ತು ಸದ್ಮಮಖಸಂ, ಇಷ್ಟು ಕೂಡ ದೇವರು ಹೀಗಿದ್ದಾನೆ. ಆದರೆ ವೈಕುಂಠ ಲೋಕ ಹೀಗಿದೆ, ದೇವತೆಗಳ ದೇವರು ಶ್ರೇಷ್ಠ, ಸ್ವರ್ಗಕ್ಕಿಂತ ಅವನು ವೈಕುಂಠ ಶ್ರೇಷ್ಠ ಅಂತ ಹೇಳಿ ಕೊಂಡಾಡಿ ಈ ಆ ಸೂಕ್ತಲ್ಲಿ ಮುಗಿಯಿತು. ಮುಂದಿನ ಸೂಕ್ತವನ್ನು ನಾಳೆ ಶುರು ಮಾಡು. ಇದೊಂದು ಮನುಷ್ಯ ಸೂಕ್ತ, ಅದು ಬಹಳ ಪ್ರಸಿದ್ಧವಾದದ್ದು. ಇಲ್ಲಿ ಮೊದಲನೇ ಅಧ್ಯಾಯ ಮುಗಿದೋಗುತ್ತೆ ಈ ಸೂಕ್ತದಲ್ಲಿ. ಒಟ್ಟು 3 ಅಧ್ಯಾಯಕ್ಕೆ ಆಚಾರ ಅಂತ ಬರೆದಿರೋದು, ಮೊದಲನೇ ಅಧ್ಯಾಯದ ಕೊನೆಯ ಸೂಕ್ತ ಇರ್ಬೋದು ನಾಳೆ ದಿವಸ. ಓಂ ಧ್ಯಾಯೇತ್ತಂ ಪರಮಾನಂದಂ ಯನ್ಮಾತಾಪತಿಮಯದ ಪರಮಾನಂದಂ ಉಚಿತ ಪರಮಾನಂದಂ ದಂಪತ್ಯಾಜ್ಯಾಚಾಶ್ರಮೈ ಸದೈವ ಪರಮಾನಂದಂ. ಏನು ಮಾಡಿದ್ರೀಗ, ಭಾ 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 ಇತ್ಯಾದಿಯಾಗಿ 28 ಅಥವಾ 32 ಅಕ್ಷರಗಳ ಶ್ಲೋಕಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಹೇಗೆ ಬಿಡಿಸಬೇಕಾದ್ರೆ ಭಾ ಪ್ಲಸ್ ಸಾ ಭಾ ಅಂತ, ಭಾ ಪ್ಲಸ್ ಸಾ ಭಾ. ಭಾ ಒಂದು ಅಕ್ಷರ, ಆ ಭಾ ಅಕ್ಷರದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ, ಹೇಗಾಗಿದ್ದಾನೆ ಅಂತ ಹೇಳ್ತಾರೆ. ಭಾ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಎಂದು ಹೇಳಿಬಿಟ್ರೆ ಅದರಿಂದ ಹೇಗೆ ಪ್ರಸಿದ್ಧ ಪ್ರತೀತನಾಗಿದ್ದಾನೆ ಎಂಬುದು ಗೊತ್ತಾಗುತ್ತೆ. ಮೊದಲೇ ಅದ ಅರ್ಥ ಹೇಳ್ತಾರೆ. ಭಾ ದೀಪ್ತೌ, ಮೊದಲನೇ ಭಾ ಅಂದ್ರೆ ದೀಪ್ತಿ. ಭಾ ಅಂದ್ರೆ ದೀಪ್ತಿ ಪ್ರಸಿದ್ಧವಾದ ಅರ್ಥ. ಭಾ ಅಂದ್ರೆ ದೀಪ್ತಿ, ನೀಲ ಭಾಹ ಇತ್ಯಾದಿ ಉಪಯೋಗಿಸ್ಬೇಕಾದ್ರೆ ಪ್ರಕಾಶ ದೀಪ್ತಿ ಅಂತ ಹೆಸರಿದೆ. ಅದಕ್ಕೆ ಪರಮಾತ್ಮ ಏನಂತ ಹೆಸರು, ದೀಪಕ. ಆ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ದೀಪಕ ಅಂದ್ರೆ ಎಲ್ಲದರಲ್ಲೂ ಬೆಳಗುವವನು ಅಂತ, ಎಲ್ಲವನ್ನು ಕೂಡ ಬೆಳಗುವವನು. ಅದೇ ಚಂದ್ರವಶಿ ಹೆಚ್ಚಾಗವು ತತ್ತೇಜೋ ವಿದ್ಯೆ ಮಾಮಕಂ, ಎಲ್ಲರ ಒಳಗಿದ್ದು ಬೆಳಗ್ತಾನಾದ್ರಿಂದ ಈ ದೇವರು ಏನಂತ ಹೆಸರು, ದೀಪಕ ದೀಪಕ ಅಂತ ಹೆಸರು. ಅದಕ್ಕೆ ಭಾ ಅಂತ ಕರೀತಾರೆ. ಒಂದು ಭಾ ಐತಿಕ. ಎರಡನೇ ಭಾ ಏನು, ಜ್ಞಾನ. ಭಾ ಅಂದ್ರೆ ಜ್ಞಾನ ಅಂತ ಅರ್ಥ. ಬೆಳಕನ್ನ ಜ್ಞಾನ ಅಂತ ಕರೆಯೋದು ಗೊತ್ತೇ ಇದೆ. ಭಾ ಅಂದ್ರೆ ಜ್ಞಾನ. ಸೊ ಭಾ ಪರಮಾತ್ಮನಲ್ಲಿ ಭಾ ಆ ಇದೆ ಅಂದ್ರೆ ಏನರ್ಥ, ಭಾ ಅಂದ್ರೆ ಜ್ಞಾನ ಇದೆ, ಆ ಅಂದ್ರೆ ಎಲ್ಲ ಜ್ಞಾನ ಇದೆ, ಅದು ಸರ್ವಜ್ಞ ಅಂತ ಅರ್ಥ. ಭಾ ಅಂದ್ರೆ ಸರ್ವಜ್ಞ. ಆಮೇಲೆ ಭಾ ಆಧಾರೆ, ಭಾ ಶಬ್ದಕ್ಕೆ ಆಧಾರ ಅಂತ ಒಂದು ಅರ್ಥ ಇದೆ ಭಾ ಶಬ್ದ ಅಕ್ಷರಕ್ಕೆ. ಭೂಮ್ಯಾದಿ ಅಖಿಲಾಧಾರ, ಎಲ್ಲದಕ್ಕೂ ಆಧಾರನಾಗಿದ್ದಾನೆ. ಪೂರ್ವರೂಪ, ಎರಡು ಪೂರ್ವರೂಪಗಳಿಂದ ಜಗತ್ತನ್ನೇ ಧರಿಸಿದ್ದಾನೆ ಮತ್ತು ವಾಯುದೇವರನ್ನು ಧರಿಸಿದ್ದಾನೆ. ಅದಕ್ಕೆ ಪರಮಾತ್ಮ ಎಲ್ಲರಿಗೂ ಆಧಾರನಾಗಿರೋದ್ರಿಂದ ಆತನಿಗೆ ಭಾ ಅಂತ ಕರೀತಾರೆ. ಭಾ ಔದಾರ್ಯೆ, ಭಕ್ತಾಭೀಷ್ಟತಾನೇ ಉದಾರ. ಪರಮಾತ್ಮಷ್ಟು ಉದಾರಿ ಯಾರೂ ಇಲ್ಲ, ಅದಕ್ಕೆ ದೇವರಿಗೆ ಭಾ ಅಂತ ಹೇಳ್ತಾರೆ. ಭಾ ಅತ್ಯಂತ ಉದಾರಿಯಾದವನು ದೇವರು, ಅವರಷ್ಟು ಔದಾರ್ಯ ಯಾರಿಗೂ ಇಲ್ಲ. ಅದರಿಂದ ಏನು ಮಾಡ್ತಾರೆ ಔದಾರ್ಯ ಇದ್ದಿದ್ದಕ್ಕೆ, ಭಕ್ತಾಭೀಷ್ಟತಾನೇ ಉದಾರ. ಭಕ್ತರಲ್ಲಿ ಅಭೀಷ್ಟವನ್ನು ಕೊಡತಕ್ಕಂಥ ದೇವರು ಅತ್ಯಂತ ನಿನ್ನಂತೆ ಕೊಡುವ ಉದಾರಿ ಯಾವನು, 3 ಲೋಕದಲ್ಲೂ ಕನಕದಾಸರು ಹೇಳ್ತಾರೆ. ದೇವರು ಕೊಟ್ಟಂತೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭಾ ಭಾ ಜ್ಞಾನೇ ಭಕ್ತಾಭೀಷ್ಟದಾನೇ ಉದಾರ. ಆದ್ರಿಂದನೇ ದೇವರನ್ನು ಭಾ ಅಂತ ತಿಳ್ಕೊಂಡ ಮೇಲೆ ಇನ್ಯಾರು ಕೇಳಬೇಕಾದ ಪ್ರಸಂಗ ಬರೋದಿಲ್ಲ. ಯಾತಕ್ಕೆ ಯಾತಕ್ಕೆ ಅಂತ ಕೇಳಿದರೆ ಅವರು ಅಷ್ಟು ಕೊಟ್ಟ ಮೇಲೆ ಸಮುದ್ರಕ್ಕೋದ್ರೆ ಮತ್ತೆ ನೀರಿನ ಯೋಚನೆ ಮಾಡಬೇಕಾ? ಅದು ಕುಡಿಯೋ ನೀರಿನ ಯೋಚನೆ ಬೇರೆ, ಬಟ್ ಬರೀ ನೀರಿನ ಯೋಚನೆ ಮಾಡಬೇಕಾದ ಕಾರಣ ಇಲ್ಲ ಸಮುದ್ರ ಮುಂದೆ ಇದ್ದಾಗ. ಅದೇ ರೀತಿಯಲ್ಲಿ ದೇವ್ರ ಮುಂದೆ ಇದ್ದ ಇನ್ಯಾರ ಮುಂದೆ ಕೈ ಚಾಚಬೇಕಾಗಿಲ್ಲ, ಅಷ್ಟು ಕೊಡ್ತಾನೆ ದೇವರು. ಆದ್ದರಿಂದಾಗಿದೆ ಯಾರೋ ಒಬ್ರು ಹಿಂದೆ ಒಂದು ಪಂಡಿತರಿದ್ದರು, ಒಂದು 25 ವರ್ಷ ಕೆಳಗಡೆಗೆ ಉಡ್ಬೇಕಿದ್ರು, ಭಾರಿ ಹಣ್ಣು ಮುದುಕರು ಗೊತ್ತಾಯ್ತಾ. ಅವ್ರಿಗೇನಾಯಿತು, ಯಾರೋ ಬಂದು ಅವ್ರು ಕೇಳ್ಕೊಂಡ್ರು, ನೀವು ಮಾಸಾಶನಕ್ಕೆ ಅಪ್ಲೈ ಮಾಡಿ ಸರ್ಕಾರಕ್ಕೆ ಕೊಡಿಸ್ತೀರಿ ಅಂತ ಯಾರೋ ಅಂದರು. ಹಾಗಂದ್ರು ಸತ್ಯದಾರ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಈಗ ನಾನೇನು ಅಪ್ಲೈ ಮಾಡಿದರೆ ಅವಮಾನ ಮಾಡಿದಾಗುತ್ತೆ ಅವ್ರಿಗೆ, ನಾನು ಅಪ್ಲೈ ಮಾಡಲ್ಲ ಅಂತ ಹೇಳಿದ್ರು ಗೊತ್ತಾಯ್ತಾ. ಎಷ್ಟು ದುಡ್ಡು ಕೊಡ್ತು ಹಾಗೆಲ್ಲ, ಆಗ ಅವರ ಸ್ವಲ್ಪ ಕೊಡ್ತಿದ್ದಿಲ್ಲ, ಬಂಗಾರ ಬೆಳ್ಳಿ ಜಮೀನೆಲ್ಲ ಕೊಡ್ತಾ ಇದ್ರು. ಅಷ್ಟು ಕೊಟ್ಟಿದ್ದಾರೆ ನನಗೀಗ, ಎಷ್ಟು ವಯಸ್ಸಲ್ಲಿ ಸುಖವಾಗಿ ನಾನಿದ್ದೇನೆ, ಮತ್ತೆ ಅಪ್ಲೈ ಮಾಡೋದಕ್ಕೆ ಹೋದ್ರೆ ಏನಂತಾರೆ ನನ್ನ ಹುಚ್ಚ ಅಂತ ಕರೀತಾರೆ, ಅಪ್ಲೈ ಮಾಡಲ್ಲ ಹೋಗು ಅಂತೇಳಿ. ಅಪ್ಲೈ ಮಾಡಲಿಕ್ಕೆ ಬಂದು ಯಾರು ಸರ್ಕಾರದವ್ರು ಯಾರೋ ಬಂದಿದ್ರು ವಯಸ್ಸಾದ್ರು, ಅವ್ರು ಸ್ಕೀಮ್ ಇತ್ತಾಗ ಆ ಕೊಟ್ಟವ್ರಿಗೆ ಇಲ್ಲೂ ಕೊಡ್ತಾ ಇದ್ದಾರೆ ಕೊಟ್ಟವ್ರಿಗೆ, ಹೊಸ್ದಾಗಿ ಮತ್ತೆ ಕೊಡೋದು ಕಡಿಮೆ. ಆಗ ಹೇಳಿದ್ರೆ ಧೈರ್ಯ ಹೇಳಿಬಿಟ್ರು, ನಂಗೆ ಬೇಕಾಗಿಲ್ಲ ಅಂತೇಳಿ. ಅಂದರೆ ಅಷ್ಟು ಕೊಟ್ಟಿದ್ದಾರೆ ಮತ್ತೆ ಏನು ಕೇಳಬೇಕು, ದೇವ್ರು ಕೊಟ್ಟ ಮೇಲೆ ಇನ್ಯಾರು ತಿಳ್ಕೋಬೇಕು. ಆಮೇಲೆ ಇದು ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲೇ ಪಕ್ಕದ ಮೇಲೆ ಸಾರ ಮಾಡಿಬಿಟ್ರೆ ಮಕ್ಕಳು ಹುಡುಗಿ ಏನು ಸಿಟ್ಟು ಬರೋದು ತಂದೆ ತಾಯಿಗಳಿಗೆ, ಏನು ಆಚಾರ ನಾವು ಕೊಡ್ತಿದ್ದಿಲ್ಲ ಅಂತ ಕೇಳ್ತಾರಿಲ್ಲ. ನಮ್ಮನೆ ಮಕ್ಕಳು ಇನ್ನೊಬ್ಬರನ್ನು ಕೈ ಚಾಚಿದ್ರೆ ಅವಮಾನ ಅಂತ ತಿಳ್ಕೊಳ್ಳೋದಿಲ್ವಾ? ಅದೇ ರೀತಿ ದೇವರು ಭಕ್ತರಾದ ನಾವು ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು. ಕೊಡೋದಿಲ್ಲ ಚಾಚ್ತೀವಿ ಅಂದರೆ ಅಷ್ಟು ಕೊಡೋರು ಯಾರೂ ಇಲ್ಲ. ಈ ಮತ್ತೆ ಆ ಮನೆ ತುಂಬ ಕಷ್ಟ, ಊಟ ಹಾಕಿ ಕ್ಯಾರಿಯರ್ ಕೊಟ್ಟಿದ್ರು ಮತ್ತೆ ಹೋಟ್ಲಿಗೆ ಕುತ್ಕೊಂಡು ಏನು ಮಾಡ್ಬೇಕು ಈಗ ಹೋಗಿ? ಊಟ ಕ್ಯಾರಿಯರ್ ಕೊಟ್ಟು ಎಲ್ಲ ಮಾಡಿ ಕಳಿಸಿದ್ರು ಕೂಡ ಮತ್ತೆ ಹೋಟ್ಲಿಗೆ ಕೊಡೋರು ಸಹಾಯ ಸಹಾಯ ಅಂತ ಇನ್ನೇನು ಇಲ್ಲ ಅಂದ್ರೆ ಸರಿ, ಅಷ್ಟು ಕೊಟ್ಟರು ಕೂಡ ಈ ಮನೆ ರುಚಿ ಎಂತ ಕೊಟ್ಟಿರೋದು ದೇವರು ಎಂತದ್ದು ಕೊಡ್ತಾರೆ ಕಳಿಸ್ಬೇಕು. ನಾವು ದೇವರು ಎಂತದ್ದು ಕೊಡ್ತೀವಿ, ದೇವ್ರ ಮಾತ್ರ ಎಂತದ್ದು ಕೊಡೋದಿಲ್ಲ. ಎಂತದ್ದು ಕೊಡ್ತಾನೆ ದೇವರು? ಒಳ್ಳೇದೇ ಕೊಡ್ತಾರೆ. ಅಲ್ಲಿ ಇಲ್ಲಿ ನಾಳೆ ಕಂಡು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಜಮಹಂ ತೇನ ಪ್ರಿಯತಾ ಕಮಲಾಲಯ. ಒಂದೇ ಪದಕ್ಕೆ ಎಷ್ಟು ಅರ್ಥ ಮಾಡೋದು ಆಚಾರ ತೋರಿಸ್ಕೊಡ್ತಾರೆ. ಇಂಥ 4 ಚೌಕ ಓದಿಬಿಟ್ರೆ ಯಾವುದೇ ಪದ ಸಿಕ್ಕರು ಕೂಡ ಹೆಚ್ಚು ಅರ್ಥ ಮಾಡೋದು ಬರುತ್ತೆ. ಸಾಯಂಕಾಲ ಉಪನ್ಯಾಸ ಇವತ್ತು ವಿಜಯದಾಸರ ಆರಾಧನೆ. ವಿಜಯದಾಸರ ಆರಾಧನೆ ಆದರೆ ಸಾಯಂಕಾಲ ಪ್ರವಚನ ಇರುತ್ತೆ, ಮಾಮೂಲಾಗಿ 6:30. ವಿಜಯದಾಸರ ಆರಾಧನೆ ಮುಖ್ಯವಾಗಿ, ಮತ್ತೆ ಇದು ಚಾತುರ್ಮಾಸ್ಯದ ವ್ರತದ ಕೊನೆಯ ದಿವಸ, ಅದು ಬಹಳ ಇಂಪಾರ್ಟೆಂಟ್. ಸತ್ಯವೀರ ಏನೇ ಅದೇ ಹೇಳಿ ಗೊತ್ತಾಯ್ತು. ದಾವಣಗೆರೆ ಹೋದಾಗ ಕೃಷ್ಣ ಕೃಷ್ಣ ಕೃಷ್ಣ.